ಅದು ಕಲ್ಲು ಎಂಬುದಕ್ಕಿಂತ ಮಣ್ಣಿನ ಕಣಗಳ ರಾಶಿ ಪರ್ವತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಲಜೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗದೀತರ ವಿಖ್ಯಾತಂ ಜಗನ್ನಾಥ ಗುರುಂ ಭಜೇ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಆಪರಿದು ಕೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಐದು ಬರೆಸ್ಬೇಕಾ? ಶ್ರೀರಮಣ ಲಕ್ಷ್ಮೀಪತಿಯಾದ ನಾರಾಯಣ ಪ್ರತಿಮೆಗಳೊಳಗೆ ಲೋಹ ಮೊದಲಾದ ಪ್ರತಿಮೆಗಳೊಳಗೆ ಹದಿಮೂರಧಿಕವಾಗಿರುವ ಹದಿಮೂರು ರೂಪದಿಂದ ಕೂಡಿದ ಮೇಲೈನೂರು ರೂಪವ ಧರಿಸಿ ಐದು ನೂರು ಹೆಚ್ಚು ರೂಪಗಳನ್ನು ಧಾರಣೆ ಮಾಡಿ, ಅಂದರೆ ಐದು ನೂರು ಹೆಚ್ಚು ರೂಪಗಳನ್ನು ಧಾರಣೆ ಮಾಡಿ ಅಂದರೆ ಐದು ನೂರ ಹದಿಮೂರು ರೂಪವ ಧರಿಸಿ ಆಹಿತಾಚಲದಿ ಬೀಜಾಕ್ಷರ ಮಂತ್ರಗಳಿಂದ ಆವಾಹನೆ ಮಾಡಿದ ಅಚಲವಾದ ಜಡ ಪ್ರತಿಮಾಗಳಲ್ಲಿ ಇಪ್ಪನು ಇರುವಂಥವನಾಗುತ್ತಾನೆ. ನೋಳ್ಪರಿಗೆ ಜ್ಞಾನದೃಷ್ಟಿಯಿಂದ ನೋಡುವ ಅಧಿಕಾರಿಗಳಿಗೆ ಅವರವರ ಅಧಿಕಾರಾನುಸಾರವಾಗಿ ದಾರು ಮಥನವ ಗೈಯೆ ಯಜ್ಞಗಳಲ್ಲಿ ಅರಳೆ ಕಟ್ಟಿಗೆಯಿಂದ ತಯಾರಾದ ಅರಣಿ ಎಂಬ ಪಾತ್ರೆಯನ್ನು ಅಂಥದ್ದೇ ಕಟ್ಟಿಗೆಯಿಂದ ತಯಾರಾದ ಕಡಗೋಲಿನಂತಹ ವಸ್ತುವಿನಿಂದ ಮಥನ ಮಾಡಲು ಪಾವಕ ತೋರುವಂತೆ ರಭಸದಿಂದ ಕಡೆದಾಗ ಅಗ್ನಿಯ ಕಿಡಿಯು ಹೊರತೋರುವಂತೆ ಪ್ರತೀಕ ಸುರರುಳು ಪ್ರತಿಮಾ ಅಂತರ್ಗತರಾದ ದೇವತೆಗಳು ಅವರೊಳಗೆ ವಾಯುದೇವರು ಅವರೊಳಗೆ ಶ್ರೀಹರಿಯು ಪ್ರಕಾಶಮಾನನಾಗಿ ತತ್ತದಾಕಾರದಲ್ಲಿ ಆಯಾ ಪ್ರತಿಮಾ ಆಕಾರದಲ್ಲಿ ತೋರುತಿಪ್ಪನು ಹೊಳೆಯುತ್ತಾ ತೋರುತ್ತಾ ಇರುತ್ತಾನೆ. ಆದ್ದರಿಂದ ಯಾವ ಯಾವ ಪ್ರತಿಮೆಗಳು ಅಂದರೆ ವೈಷ್ಣವರು ಪೂಜೆ ಮಾಡುವ ವೈಷ್ಣವರಿಂದ ಪ್ರತಿಷ್ಠಾಪಿತ ವೈಷ್ಣವರು ಪೂಜೆ ಮಾಡುವ ವೈಷ್ಣವರಿಂದ ಪ್ರತಿಷ್ಠಾಪಿತ ಮರದ ಪ್ರತಿಮಾ ಪುರಿ ಮರದ ಪ್ರತಿಮಾ ಲೋಹ ಪ್ರತಿಮೆಗಳು ಸೈಕತ ಅಂದರೆ ರಂಗೋಲಿಯಿಂದ ಬರೆದಂತಹ ಪ್ರತಿಮೆಗಳು ಚಿತ್ರ ಬರೆದ ಪ್ರತಿಮೆಗಳು ಇವುಗಳೆಲ್ಲ ಕಂಡಾಗ ಅಲ್ಲಲ್ಲಿ ಆಯಾ ಆಕಾರದಲ್ಲಿ ದೇವತೆಗಳನ್ನ ವಾಯುದೇವರನ್ನ ಬಿಂಬಮೂರ್ತಿಯನ್ನ ಆವಾಹಿತ ಮೂರ್ತಿಗೆ ಬಿಂಬಮೂರ್ತಿಯನ್ನ ಅಂದ್ರೆ ಬ್ರಾಕೆಟ್ ಅಲ್ಲಿ ಆವಾಹಿತ ಮೂರ್ತಿಗೆ ಅಭಿನ್ನನಾದ ಬಿಂಬಮೂರ್ತಿಯನ್ನ ಅಂತ ಚಿಂತನೆ ಮಾಡಿದೆ. ಬಿಂಬಮೂರ್ತಿಯನ್ನ ಚಿಂತಿಸಿ ಚಿಂತಿಸಿ ನಮಸ್ಕಾರ ಮಾಡಬೇಕೆಂದು ಚಿಂತಿಸಿ ಏ ಅಂತ ಹಾಕೊಳ್ಳಿ.
ಮಕ್ಕಳು ಕೃಷ್ಣ ಅಲಗತ್ತಿರ್ತಾರೆ
ಎಲ್ಲ ನೋಡೋ ಕಣ್ಣಿದ್ರೆ ಎಲ್ಲ ಕಡೆ ಅವನು
ಕಾಣಿಸ್ತಾನೆ.
ಅಮ್ಮ ಚಿತ್ರ ಅಂತ ಬಿಡಿಸಿದ್ರೆ ದೇವರಂತೂ ಬರ್ತಾರಲ್ಲ ಅಲ್ಲಿರ್ತಾನೆ. ಈ ಚಿತ್ರ ಪೂರ್ತಿ ಮಾಡ್ಕೊಂಬಿಡಿ.
ನಮಸ್ಕಾರ ಮಾಡಬೇಕೆಂದು
ತಾತ್ಪರ್ಯ ಅಲ್ಲಿ ನೀವು ಎಲ್ಲಿ ಹೋಗ್ತೀರಾ? ಮೈಸೂರಿನ ಕಟ್ಟೆಮನೆ ನೋಡಿದ್ದೀರಾ? ಈ ಸರ್ ಹೋಗಿ ಬನ್ನಿ. ಆರಾಧನೆ ಕಾಲ ಮಾಮೂಲಾಗಿ ಹೋದ್ರೆ ಬದ್ದಿದ್ದಾಗಿರ್ತಾರೆ, ನಿಮ್ಗೆ ಅಷ್ಟು ಇದಾಗಲ್ಲ. ಆರಾಧನೆ ಹೋದಾಗ ಬಹಳ ಚೆನ್ನಾಗಿರುತ್ತೆ. ಮೈಸೂರಿನ ಕಟ್ಟೆಮನೆಯಲ್ಲಿ ನೋಡಬೇಕಾದ ಅದ್ಭುತ ಇದೆ. ಸನ್ನಿಧಾನ, ಗೋಪಾಲಕೃಷ್ಣ ಸನ್ನಿಧಾನ, ರುದ್ರದೇವರ ಸನ್ನಿಧಾನ, ಬಹಳ ವಿಶೇಷ ಎಲ್ಲ ಇದೆ. ಅಷ್ಟಲ್ಲದೆ ಅಲ್ಲೆಲ್ಲ ಈ ಮೈಸೂರಿನ ಪೇಂಟಿಂಗ್ಸ್ ಇರುತ್ತಲ್ಲ, ಬಂಗಾರ ಎಲ್ಲ ಸೇರಿಸಿ, ಅದು ನಮ್ಮವರೇ ಮಾಡಿದ ಪೇಂಟಿಂಗ್ಸ್ ಅಲ್ಲ, ಅಂದ್ರೆ ಆ ಬಣ್ಣದಿಂದ ಹಾಕಿ ಚಿತ್ರ. ಆ ಚಿತ್ರ ಮಡಿಯಲ್ಲಿಟ್ಟು ಅದರಲ್ಲಿ ಆವಾಹನೆ ಮಾಡಿದ್ದಾರೆ ದೊಡ್ಡವರು. ಆ ಚಿತ್ರಕ್ಕೂ ಪೂಜೆ ಆಗುತ್ತೆ. ಅಲ್ಲೂ ಕೂಡ ದೇವರು, ದೇವತೆಗಳು, ಆಯುದೇವರು, ದೇವರು ಇದ್ದೇ ಇರ್ತಾರೆ. ಅಲ್ಲಿ ಯಾರು ಅರ್ಚಕರು ಪೂಜೆ ಮಾಡ್ತಾ ಮಾಡ್ತಾ ಅಯ್ಯೋ ಫೋಟೋ ಅಲ್ಲ ಅಂತ ಹೋಗ್ಬಿಟ್ರಂತೆ. ಮಾಡಿದ್ರು ಸ್ವಪ್ನ, ಯಾಕೋ ನಂಗೆ ಅರ್ಥ ಮಾಡಿಲ್ಲ ಅಂತ ಹೀಗಿರುತ್ತೆ. ಹಾಗೆ ಪ್ರತಿಮಾ ಅಂತ ಹೇಳಿದ್ರೆ ನೀವೇನ್ ಹೇಳಿದ್ದೀರಾ? ನಮ್ಮವ್ರು ಬರೆದದ್ದು ಹೇಗೆ? ಹಾಗೇನೆ ಕಂಬದಲ್ಲಿ ಯಾರು ಕೆತ್ತಿರ್ತಾರಲ್ಲ, ಹೌದಾ? ಯಾಕೆ ತತ್ವಜ್ಞರ ಹತ್ರ ಹೋಗಿದ್ದೀರಾ? ವೇಣಿ ಸೋಮಪುರ ಯಾತ್ರೆಯಲ್ಲಿ ಬದುಕಿದ್ದೀರಾ? ಏನು ನೋಡಿದ್ರೆ ತಮಾಷೆಗಂದೆ. ಒಳ್ಳೆ ಒಳ್ಳೆ ಕ್ಷೇತ್ರಗಳು ಒಂದ್ಸಲ ನೋಡಿ ಒಂದು ಕೂತ್ಕೊಂಡ್ಬಿಡಿ. ನೀವು ಬೆಂಗಳೂರಲ್ಲಿ ಯಾರು ಬೇಡಂಬಲ್ಲ, ಒಂದು ಸಾರಿ ಎಲ್ಲಾ ಕಡೆ ನೋಡ್ಕೊಂಡ್ ಬರಬೇಕು. ವಿಶೇಷವಾಗಿ ಯಾಕೆ ತತ್ವಜ್ಞರ ಹತ್ರ ಅವರು ಏನು ವೃಂದಾವನ ಒಳಗಿದೆ, ಆ ಮುಂಭಾಗದಲ್ಲಿ ಎರಡು ಕಂಬಗಳಿವೆ, ಆ ಕಂಬಕ್ಕೆ ಒಂದು ಚಿಕ್ಕ ಮೂರ್ತಿ ಇದೆ, ಚಿಕ್ಕ ಮೂರ್ತಿ. ಆ ಮೂರ್ತಿ ಯಾರಿಗೂ ಗೊತ್ತಿರಲ್ಲ, ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಮೂರ್ತಿ ಕಡೆ ನೋಡೋದೇ ಇಲ್ಲ. ಅದು ಚವನರ ಆಶ್ರಮ. ಈ ಜಾಗವೆಲ್ಲ ಚವನ ಮಹರ್ಷಿಗಳ ಆಶ್ರಮ, ನಿಮಗೆ ಗೊತ್ತಿಲ್ವಾ? ಚವನ ಮಹರ್ಷಿಗಳ ಆಶ್ರಮ, ಚವನ ಮಹರ್ಷಿಗಳ ಪ್ರತಿಮಾ ಅದು. ಅದಕ್ಕೆ ಅಲ್ಲಿ ಪೂಜೆ ಆಗುವಾಗ ಅಲ್ಲಿ ಗಂಧಾಕ್ಷತೆ ತೀರ್ಥ ಕೊಟ್ಟು ಹೋಗ್ತಾರೆ, ನೈವೇದ್ಯ ಮಾಡ್ಕೊಂಡು ಹೋಗ್ತಾರೆ. ಒಂದು ಸಲ ಅಲ್ಲಿ ಪೂಜಾ ಮಾಡುವವರಿಗೆ ಮೈಲಿಗೆ ಬಂತು, ಬೇರೆಯವ್ರನ್ನ ಕರೆಸಿದ್ರು. ಅವ್ರಿಗೆ ಮಗಳು ಗೊತ್ತಿಲ್ಲ, ಎಲ್ಲಿ ಕೊಡ್ಬೇಕು ಅಂತ ಗೊತ್ತಿಲ್ಲ, ಎಲ್ಲ ಏನ್ ದೊಡ್ಡ ದೊಡ್ಡ ಪ್ರತಿಮಾ ಅವ್ರನ್ನ ಅನ್ನೋದು ಮಾಡ್ಕೊಂಡು ಹೋಗ್ಬಿಟ್ರು. ಅವತ್ತು ರಾತ್ರಿ ಬ್ರಾಹ್ಮಣರು ಅಲ್ಲಿ ಮಡಿ ಹೆಂಗಸೋಗ್ಬಿಟ್ಟಿದ್ರಂತೆ ವಂಶಸ್ಥರು. ಅಮ್ಮ ನಂಗೆ ಹಸಿ ಆಗ್ತದೆ, ನಂಗೆ ಊಟಕ್ಕೆ ಹಾಕಿಲ್ಲ, ಊಟಕ್ಕೆ ಹಾಕಿಲ್ಲ ಅಂತ ಕೇಳಿದ್ರು. ಮಾರನೇ ದಿವಸ ಅರ್ಚಕರು ಬಂದು ಕೂಡ ಕೇಳಿದ್ರಂತೆ, ಹಾಕಿ ಅಲ್ಲಿ ಚಿಕ್ಕ ಪ್ರತಿಮೆ ಇದೆ, ಅದಕ್ಕೆ ತಿದ್ದ ಕೊಟ್ಟ ಇಲ್ಲ ಕೊಡಿ ಚವನ ಮಹರ್ಷಿಗಳಿಂದ. ಹಾಗೆ ಅದಕ್ಕೆ ಹೇಳ್ತಾರೆ, ಕಲ್ಲೆಂದು ಉಪೇಕ್ಷಿಸದೆ ಕಲ್ಲಿನೊಳಗೆ ದೇವ ಒಡಮೂಡಿ ಕಾಣಿಸುವ ಅಂತ ಭಗವಂತ ಬರ್ತಾನೆ ಹೇಗೆ ಎಂಬುದನ್ನು ಹೇಳ್ತಾರೆ. ಕಲ್ಲೇ ದೇವನಲ್ಲ, ಕಲ್ಲಿನೊಳಗೆ ದೇವ, ಕಲ್ಲಿನೊಳಗೆ ಭಗವಂತ ಬರ್ತಾ ಇರ್ತಾನೆ. ನೋಡುವ ದೃಷ್ಟಿ ಇದ್ರೆ ಅಲ್ಲಿ ಭಗವಂತ ಹೊಳಿತಾ ಕಾಣ್ತಾನೆ, ಹೊಳಿತಾ ಕಾಣ್ತಾನೆ. ನಿನ್ನೆ ಹೇಳಿದ್ನಲ್ಲ, ಯಾರು ಬಂದು ವಿಠಲನ ದರ್ಶನಕ್ಕೆ ಬಂದ್ರೆ ಆ ಅರ್ಚಕರು ವಿಠಲ ಪೂಜೆ ಮಾಡ್ತಾ ಮಾಡ್ತಾನೆ ಹಿಂದಿರಿಗೂ ನೋಡದೆ ಬಂದವರಿಗೆ ವಿಠಲಗೆ ಹಾಕಿ ಬಂದಿರಾ, ವಿಠಲ ಇಲ್ಲ ಹೊರಕ್ ಹೋಗಿದ್ದಾನೆ ಅಂತ ಹೇಳಬೇಕಾದ್ರೆ ಎದುರಿಗೆ ಪ್ರತಿಮಾ ಇದೆ ವಿಠಲ ಇಲ್ಲ ಎಂಬ ಎಚ್ಚರ ಅವರಿಗೆ ಬಂತು. ಹಾಗೆ ಎಚ್ಚರ ದೇವರು ನೋಡ್ತಾರ ಅದರಿಂದ ಅವ್ರಿಗೆ ಅದು ಬಂತು. ವಿಜಯದಾಸರಿಗೆ ರಾಯರ ಹತ್ರ ಬಂದಾಗ ತೀರ್ಥಗೊಳ್ಳಿಕ್ಕೆ ಹೋದ್ರೆ ಸುಮ್ನೆ ಕೂತ್ಬಿಟ್ರೆ ಯಾಕಪ್ಪ ಅಂದ್ರೆ ರಾಯರು ಇಲ್ಲಿಲ್ಲ ಅಲ್ಲಿ ಹೋಗಿದ್ದಾರೆ ಅಂತ. ಮತ್ತೆ ನಮಗೆ ಬರೋದು ನಾವು ಪಂಚಾಮತ ಸುದ್ದಿಬಿಡ್ತಾ ಇರ್ತೀವಿ ರಾಯ ಜಾಲ ಕುಟುಂಬದ ನಮ್ ಕರ್ತವ್ಯ ಮಾಡಿ ನಮ್ಗೆ ರಾಯರೊಂದು ವೃಂದಾವನೆ ಒಳಗೆ ರಾಯರನ್ನ ಹಿಡಿಸ್ಕೊಂಬಲ್ಲ ನಮ್ಗೆ ರಾಯರು ಒಂದು ಒಳಗೆ ನೋಡ್ರ ಅಥವಾ ಒಳಗೊಬ್ಬರು ಇದ್ದಾರೆ ಎಂಬ ಎಚ್ಚರ ಕಳ್ಕೊಂಡ್ಬಿಟ್ಟಿರ್ತೀವಿ ನಾವು. ಆ ವೃಂದಾವನಕ್ಕೆ ಬೆಳ್ಳಿ ಕಣ್ಣು ಹಾಕಿದ್ರೆ ಬಂಗಾರದ ಕಣ್ಣು ಹಾಕಿದ್ರೆ ವಜ್ರದ ಕಣ್ಣು ಹಾಕಿದ್ರೆ ಅದು ನೋಡ್ತಾ ಇರ್ತಾರೆ ಹೆಸರು ಹೊರತು ಒಳಗಿದ್ದವರು ಒಬ್ರು ಇರ್ತಾರೆ ಕದಲುವಂತ ರಾಯರಿದ್ದಾರೆ ಎಂಬುದು ಎಚ್ಚರವೇ ಕಳ್ಕೊಂಡಿರ್ತೀವಿ. ಅದಕ್ಕೆ ಹೇಳ್ತಾ ಇದ್ದ ಸ್ವಲ್ಪ ಅಭ್ಯಾಸ ಮಾಡಿಕೊಳ್ಳಿ ನಿತ್ಯ ಮಾಡಿ. ಹಾಗಾದ್ರೆ ಎಲ್ಲೆಲ್ಲಿ ಹೇಗೆ ಈಗ ಯಾರೋ ಕಣದ ಶಿಲ್ಪ ಎಲ್ಲೋ ಇದೆ ಅದರಲ್ಲೂ ಇರ್ತಾನೆ ದೇವರು. ದೇವ ಇಲ್ಲದಿದ್ರೆ ಶಿಲ್ಪನೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆಕಾರದಲ್ಲಿ ಆ ಕಲ್ಲನ್ನು ಕಡಿಸಿದ್ದವನೇ ಆ ಆಕಾರದಲ್ಲಿ ದೇವತೆಗಳು ಇರ್ತಾರೆ, ವಾಯುದೇವರು ಇರ್ತಾರೆ, ದೇವರೇ ಇರ್ತಾರೆ. ಆದರೆ ಅದೇ ಪ್ರತಿಮಾ ಪ್ರತಿಷ್ಠಾಪಿತ ಪ್ರತಿಮಾದಲ್ಲಿ ಹೇಗಿರ್ತಾರೆ ಅಂದ್ರೆ ಅಲ್ಲೂ ದೇವರೇ, ಅಲ್ಲೂ ದೇವತೆಗಳೇ, ಇಲ್ಲೂ ದೇವತೆಗಳೇ, ಅಲ್ಲೂ ವಾಯುದೇವರೇ, ಇಲ್ಲೂ ವಾಯುದೇವರು. ವಾಯುದೇವರು ಇಲ್ಲದ ಜಾಗ ಇಲ್ಲಿ, ಅಲ್ಲಿ ದೇವರು ಇರಲೇಬೇಕಲ್ಲ, ಇಲ್ಲಿ ದೇವರು ಇರ್ತಾರೆ. ಎರಡು ಒಂದೇ ಅಲ್ಲ ಅಂದ್ರೆ ಅಲ್ಲ, ಇಲ್ಲಿ ವಿಶೇಷ ಆವಾಹನೆ ಮಾಡಿರ್ತಾರೆ. ಆ ಕಲ್ಲಿಗೆ ಹೊರಗಿನ ಕಲ್ಲಿಗೆ ನಮಸ್ಕಾರ ಮಾಡಿದ್ರೆ ಮಾತಾಡಲ್ಲ. ಈ ಕಲ್ಲಿಗೆನೆ ಒಳಗೆ ದೇವತೆಗಳಿದ್ದಾರೆ ಅಂತ ನಮಸ್ಕಾರ ಮಾಡಿದರೆ ವಿಶೇಷ ಅನುಗ್ರಹ ಆಗುತ್ತೆ. ಹೌದಾ? ಇನ್ನು ಸಾಮಾನ್ಯ ಜನರು ಇಲ್ಲೂ ಹೋಗ್ತಾರೆ, ಅಲ್ಲೂ ಹೋಗ್ತಾರೆ, ಅಲ್ಲಿ ಕಲ್ಲು ನೋಡುತ್ತಾರೆ, ಇಲ್ಲೂ ಬರ್ತಾರೆ, ಇಲ್ಲೂ ದೇವರಿದ್ದಾರೆ ಅಂತ ಅವ್ರಿಗೆ ತಲೆಗೇನಿರಲ್ಲ, ಆ ಕಲ್ಲಿಗೆನೆ ದೇವರು ದೇವರದ್ದು ನಮಸ್ಕಾರ ಮಾಡಿ ಹೋಗ್ತಾ ಇರ್ತಾರೆ. ಹೌದಾ? ಅವರ ದೃಷ್ಟಿಯಲ್ಲಿ ಕಲ್ಲೇ ದೇವರಲ್ಲಿ, ಕಲ್ಲೇ ದೇವರದ್ದು ಬಾಯಿಂದ ಹೇಳಲ್ಲಷ್ಟೇ. ಆ ಮೂರ್ತಿ ನೋಡಿ ದೇವರು ದೇವರು ಅಂತ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದೇ ಕೆಲಸ ಹೊರಗಿರೋ ಕಲ್ಲಿಗೆ ಮಾಡಿದ್ರೆ ಅದು ಫಲ ಕೊಡಲ್ಲ, ಆ ಕೆಲಸ ಒಳಗಿರೋ ಈ ಕಲ್ಲಿಗೆ ಮಾಡಿದ್ರೆ ಫಲ ಕೊಡ್ತಾ ಇರುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಒಳಗೆ ದೇವರು ಕೂತಿರ್ತಾರೆ. ಅದರಿಂದ ಪ್ರತಿಷ್ಠಾ ಮಾಡುವವರು ಅಷ್ಟು ಕರುಣೆಯನ್ನು ಮಾಡಿರ್ತಾರೆ. ಸ್ವಾಮಿ ನಿನ್ನ ಒಳಗಿದ್ದೀಯಾ ಎಂಬ ಎಚ್ಚರ ಪೂರ್ವಕವಾಗಿ ನೋಡುವವರಿಗೆ ಮಾತ್ರ ಅಲ್ಲ, ಈ ಮೂರ್ತಿಯನ್ನು ಕೂಡ ನೀನೇ ಅಂದುಕೊಂಡು ಹೋಗುವ ಅಜ್ಞಾನಿಗಳು ತುಂಬಾ ಜನ ಇರ್ತಾರೆ, ಅವರನ್ನೂ ಕೂಡ ಉದ್ಧಾರ ಮಾಡು, ಜ್ಞಾನ ಕೊಟ್ಟು ಅಲ್ವಾ. ಇಲ್ಲ ನಾವೆಲ್ಲ ಉದ್ಧಾರ ಆಗ್ತೀವಿ, ಅಚ್ಚೇ ಇಲ್ಲ. ಇನ್ನೊಂದು ನೋಡಿ, ಹಾಗೆ ನಮಸ್ಕಾರ ಮಾಡಿದಾಗಲೂ ರಿವರ್ಸ್ ಆಗ್ತಾ ಇರತ್ತೆ. ಕಲ್ಲನ್ನು ನೋಡಿ, ಅದೇ ದೇವರು ಅಂತ ನಮಸ್ಕಾರ ಮಾಡಿದ್ರೆ ದೇವರನ್ನ ಕಲ್ಲು ಅಂತ ಬೈದಂಗ ಆಗುತ್ತೆ. ಅಷ್ಟೇ, ಕಲ್ಲನ್ನ ದೇವರು ಎಂಬುದೊಂದೇ, ದೇವರನ್ನ ಕಲ್ಲು ಎಂಬುದೇವರು ಒಂದೇ ಅಲ್ವಾ. ಅಂದ್ರೆ ಗುಡಿಗೆ ಹೋಗಿ ದೇವರನ್ನ ಕಲ್ಲು 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 ಅಂತ ಬೈದು ಬಂದಂಗ ಆಗ್ತದೆ, ಅದಕ್ಕೆ ತಮಸ್ಸೆ ಅರ್ಥ ಬರುತ್ತೆ. ಅದಕ್ಕೆ ಕರುಣೆಯಿಂದ ಮಾಡ್ತಾರಪ್ಪ, ಅವನು ಉದ್ಧಾರ ಮಾಡು ಅಂದ್ರೆ ದೇವ ಏನು ಅಂದುಕೊಳ್ಳದಂಗೆ ನಮ್ ಬುದ್ಧಿ ಕೊಟ್ಟು ಜ್ಞಾನ ಕೊಟ್ಟು ನಮಗೆ ಉದ್ಧಾರ ಮಾಡುತ್ತಾನೆ. ಅದಕ್ಕೆ ಇದು ಹೇಳುತ್ತಾರೆ, ಭಗವಂತನ ಅಲ್ಲಲ್ಲಿರತಕ್ಕ ಭಗವದ್ ರೂಪಗಳನ್ನ ಬರೀ ಭಗವದ್ ರೂಪ ಸ್ಮರಣೆ ಮಾಡಿದ್ರೆ ಅಷ್ಟು ರುಚಿ ಆಗಲ್ಲ, ರುಚಿ ಆಗಲ್ಲ. ಅವನ ಕರುಣೆ ಸ್ಮರಣೆ ಮಾಡಿದರೇನೆ ನಮಗೆ ರುಚಿ ಬರುತ್ತೆ, ಇಲ್ಲದಿಲ್ಲ. ಅವನು ಎಷ್ಟು ದೊಡ್ಡವ, ಅಷ್ಟು ದೊಡ್ಡವ, ಇಷ್ಟು ದೊಡ್ಡವ ಅಂದ್ರೆ ಬರೀತಲ್ಲಿ ಎಲ್ಲ ಬಿಸಿ ಆಗ್ತಾ ಇರತ್ತೆ ಅಷ್ಟೇ ಹೊರತು ಏನಿರಲ್ಲ. ರುಚಿ ಬರಬೇಕಾ, ಭಕ್ತಿ ಹುಟ್ಟಬೇಕಾ, ಅವನ ಕರುಣೆ ಬೇಕು. ಕರುಣೆ ಇದ್ರೆ ನಾನು ವಿಶೇಷವಾಗಿರ್ತಕ್ಕಂಥ ಅವನ ಮಹಿಮೆಯ ಪರಿಚಯ ವಿಶೇಷ ಆಗ್ತಾ ಬರುತ್ತೆ. ಸರಿ, ಕರ್ಣ ನಿಯಾಮಕನು ತಾ ಉಪಕರಣದೊಳಗೆ 52,000 14 ಶತರೂಪಂಗಳನ್ನು ಧರಿಸಿ ಇರುತಿಹನು ತದ್ರೂಪನಾಮಗಳು ಅರಿತು ಪೂಜಿಸುತಿಹರ ಪೂಜೆಯ ನಿರುತ ಕೊಂಬನು ನಿರುತ ಕೈ ಕೊಂಬನು ತೃಷಾರ್ಥನು ಜಲವ ಕೊಂಬಂತೆ. ಇಲ್ಲಿ ಭಗವಂತ ಕರ್ಣ ನಿಯಾಮಕನು, ಕರ್ಣಗಳು ಅಂದ್ರೆ ಇಂದ್ರಿಯಗಳು, ಇಂದ್ರಿಯಗಳಲ್ಲಿ ನಿಯಾಮಕನಾಗಿರತಕ್ಕಂಥ ಭಗವಂತನೇ ಉಪಕರಣದೊಳಗೆ ಅಂದ್ರೆ ಈ ಕರ್ಣದಿಂದ ದೇವರ ಪೂಜೆ ಮಾಡಲಿಕ್ಕೆ ಸಾಧನವಾಗುವುದು ಉಪಕರಣ. ಇದು ಕರ್ಣ, ಅದು ಉಪಕರಣ. ಕರ್ಣದಲ್ಲಿರುವ ಸ್ವಾಮಿಯೇನೇ ಉಪಕರಣದಲ್ಲಿ ನಿಂತಿದ್ದಾನೆ, ನಿಂತು ತನ್ನ ಪೂಜೆಯನ್ನ ನಮ್ಮಿಂದ ಮಾಡಿಸಿಕೊಳ್ತಾ ಇದ್ದಾನೆ. ತನ್ನ ಪೂಜೆಯನ್ನ ತಾನೇ ನಮ್ಮ ಆಕಾರದಲ್ಲಿ ನಿಂತು ನಮ್ಮಿಂದ ತನ್ನ ಪೂಜೆ ಮಾಡಿಸಿಕೊಳ್ತಾ ಇದ್ದಾನೆ. ಅದರಲ್ಲಿ ಹೇಳ್ತಾ ಇದ್ದಾರೆ, ಈ ಇಂದ್ರಿಯಗಳಲ್ಲಿರ್ತಕ್ಕಂಥ ಭಗವಂತ ಹೇಗಿರ್ತಾನೆ, ಋಷಿಕೇಶ ಎಂಬ ರೂಪದಿಂದ ಇರ್ತಾನೆ. ಇನ್ನ ಉಪಕರಣಗಳು ಅಂದ್ರೆ ಯಾವುದು? ಪೂಜಾ ಸಾಮಗ್ರಿ ಯಾವ್ದ್ಯಾವುದು? ಎಲ್ಲ ಪೂಜೆ ಪಾತ್ರೆಗಳು ಅಲ್ವಾ? ಅಷ್ಟು ಮಾತ್ರ ಅಲ್ಲ, ನಮ್ ತರಗೆ ಪೂಜಾ ಅಂದುಕೊಳ್ಳಿ ಇದೇ ಪೂಜಾ, ಅಂದ್ರೆ ಉಪಕರಣ ಅಂದುಕೊಳ್ಳಿ ಇದೇ ಉಪಕರಣ ಅಂತ ಇದೇ ತಲೆಯಲ್ಲಿ ಕೂತಿರುತ್ತೆ. ಇಷ್ಟು ಅದಕ್ಕೆ ಕರಣ ನಿಯಾಮಕನು ಅಂತ ಮೊದಲೇ ಎಚ್ಚರ ಕೊಟ್ಟರು. ಇಂದ್ರಿಯಗಳಲ್ಲಿ ನಿಂತ ಸ್ವಾಮಿ, ಇಂದ್ರಿಯಗಳ ಮೂಲಕ ನಾವು ತಿನ್ನೋದು 5 ಶಬ್ದ ಸ್ಪರ್ಶ ರೂಪ ರಸಗಂಧಗಳನ್ನು ಸ್ವೀಕಾರ ಮಾಡೋದು. ಶಬ್ದ ಕಿವಿ, ಸ್ಪರ್ಶ ತ್ವಕ್ಕಿನಿಂದ, ರೂಪ ಕಣ್ಣಿನಿಂದ, ರಸ ನಾಲಿಗೆಯಿಂದ, ಗಂಧ ಮೂಗಿನಿಂದ. ಇಷ್ಟು ಸ್ವೀಕಾರ ಮಾಡೋದು ನಾವು, ಅಷ್ಟಕ್ಕಿಂತ ಬೇರೆ ಇಲ್ಲ. ಪಂಚ ಕರ್ಮೇಂದ್ರಿಯದಿಂದ ಕರ್ಮ ಆಗುತ್ತೆ, ಜ್ಞಾನೇಂದ್ರಿಯದಿಂದ ಎಲ್ಲ ಭೋಗ ಬರುತ್ತೆ. ಆ ಭೋಗ ಬರುವ ಪದಾರ್ಥಗಳೇನಿವೆ, ಆ ಪದಾರ್ಥಗಳು ಪದಾರ್ಥಗಳು ತರುವಂತಹ ಏನು ಸಾಧನ ಸಾಮಗ್ರಿ ಇರುತ್ತೆ, ಅದೆಲ್ಲ ಉಪಕರಣಗಳೇ. ಉಪಕರಣಗಳು ಅಂದ್ರೆ ಇವಾಗ ಏನೇನಾಯಿತು ಎಲ್ಲ ಯಾವುದಲ್ಲ ಹೇಳಿ. ನೀವು ಹಾಕೊಂಡು ಓಡಾಡೋ ಸ್ಕೂಟಿ ಕೂಡ ಉಪಕರಣ, ದೇವರು ಓಡಾಡ್ಲಿಕ್ಕೆ ಒಂದು ಉಪಕರಣ. ಉಪಕರಣ ಉಪಕರಣ ಯಾವ್ದು ಉಪಕರಣ ಅಲ್ಲ, ನೀವು ಊಟ ಮಾಡೋ ತಟ್ಟೆ ಅಥವಾ ಏನಿದೆ, ಎಲ್ಲ ಉಪಕರಣಗಳು. ಯಾರಿಲ್ಲ ಅಂದ್ರು ಅದಕ್ಕೆ ಅಂದ್ರು ಕರಣ ಶಬ್ದ ಹಾಕಿದ ಕೂಡಲೇ ಉಪಕರಣಗಳು ಯಾವುದು ಅಂತ ಲಿಸ್ಟ್ ತಗೊಳ್ಳಿ ಅಂತ ಬಚ್ಚಿಟ್ಟು ಹಾಕ್ತಾರೆ ಅದರಲ್ಲಿ. ಗೊತ್ತಿಲ್ಲದವ್ರ ಸರಿ, ಉಪಕರಣ ಅಂದ್ರೆ ದೇವರ ಮನೆ ಮನೆ ಅದು ಉಪಕರಣ ತಿಕ್ತೀವಲ್ಲ ಅಂದ್ರೆ ಉಪಕರಣ ಅಂತ ಆಗ್ಬಿಟ್ಟದ. ಉಪಕರಣ ಅಂತ ಉಪಕರಣಗಳು ಒಂದು ಅಷ್ಟೇ ಉಪಕರಣ ಅಂತ ಅಲ್ಲ. ಉಪಕರಣಗಳು ಕರಣಗಳ ಮೂಲಕ ನಾವು ಸ್ವೀಕಾರ ಮಾಡಿ ಭಗವಂತನ ಪೂಜೆಗೆ ಸಹಾಯ ಮಾಡುವಂಥವುದು ಯಾವುದು? ಉಪಕರಣಗಳು, ಎಲ್ಲವೂ ಉಪಕರಣಗಳು. ಅಲ್ಲಿ ಭಗವಂತ ಎಷ್ಟಿದ್ದಾನೆ ಅಂದ್ರೆ 52,014 ಶತರೂಪಗಳನ್ನು ಧರಿಸಿ. 52,114 ರೂಪಗಳು ಧಾರಣೆ ಮಾಡಿ ಉಪಕರಣ. ಹೂ ಅಂದ್ರೆ ಸ್ವಲ್ಪ ನಾನೇ ಮಾತಾಡ್ತೇನೆ, ಕೊನೆ ಮಾತಾಡ. ಆದ್ಮೇಲೆ ಈ ಆದ್ಮೇಲೆ ಈ ದೀರ್ಘದ್ದಿಲ್ಲ ಅಲ್ಲಿ, ಈ ಓ ಅಂತ ಯಾಕೆ ನಾಲ್ಕನೇ ಬರುತ್ತೆ ವರ್ಣಮಾಲಾದಲ್ಲಿ. ಕನ್ನಡದಲ್ಲಿ ಈ ಈ ಅಂತ ಆಗಿದೆ, ಇದೇ ವರ್ಣಮಾಲದಲ್ಲಿಲ್ಲ ಅದು. ಮತ್ತು ಗುಣಂತಗಳು ಬಂದಾಗ ಈ ಅಂತ ಬರುತ್ತೆ. ನಾಲ್ಕೈದು ಉ ಪ ಅಂದರೆ ಒಂದು, ಕ ಅಂದ್ರೆ ಒಂದು, ರ ಅಂದ್ರೆ ಎರಡು, ನ ಅಂದ್ರೆ ಐದು, ಒಟ್ಟಾರೆಷ್ಟು ಆಯ್ತು? ಉಪಕರಣ ಅಂತಾದರೆ ರಿವರ್ಸ್ ಆಗಿ ತಗೊಂಡ್ರೆ ಅಂಕಾನಾಂ ವಾಮತೋ ಗತಿ ಅಂತ ಹೇಳಿದ್ರೆ 52,114 ರೂಪಗಳಾಯಿತು ಅಂದ್ರೆ ಇಲ್ಲಿ ಹೇಳ್ತಾರೆ ಈ 52,114 ರೂಪ ಹೇಗೆ ಲೆಕ್ಕ ಅಂದ್ರೆ ಆ ಶಬ್ದದಲ್ಲಿದೆ ಆದ್ದರಿಂದ ಅಲ್ಲಿರೋದು ಅಂತಲ್ಲ. ಆಯಾ ಪದಾರ್ಥಗಳಲ್ಲಿ ಪರಮಾಣುಗಳು ಎಷ್ಟಿರುತ್ತೆ ಆ ಲೆಕ್ಕ ಪ್ರಕಾರ ನೋಡಿದರೆ ಎಷ್ಟೆಷ್ಟು ರೂಪಗಳಿರುತ್ತೋ ಆ ಪ್ರಕಾರ ಭಗವಂತನ ರೂಪಗಳಷ್ಟಿವೆ, ಆ ಪ್ರಕಾರದಕ್ಕೆ ಉಪಕರಣ ಅಂತ ಹೆಸರು ಬಂತು ಅಷ್ಟೇ, ಇನ್ನೊಂದಿಲ್ಲ. ಆ ರೀತಿಯಲ್ಲಿ ಭಗವಂತ ತಾನಿದ್ದು ತನ್ನ ಪೂಜಾಕ್ಕೆ ತಾನೇ ಸುಸಾಧನ ರೂಪನಾಗಿರ್ತಾನೆ. ಇಲ್ಲಿ ನೋಡೋ ರೀತಿ ಹೇಗೆ ಅಂದರೆ ನಮ್ಮೊಳಗೆ ಆತ ನಿಂತಿದ್ದಾನೆ, ಆತನ ಪೂಜೆಗೆ ಆತನೇ ಸಾಧನ. ಸಾಧನ ಸಾಧನ ಯಾವುದು? ನಮ್ಮ ಇಂದ್ರಿಯಗಳು ಸಾಧನ, ಕರಣ ಅಲ್ಲಿ ಸಾಧನ, ಹಾಗೆ ಕರ್ಣ ಅಂತ ಹೇಳಿದ್ರೆ ಎಷ್ಟು ಬರುತ್ತೆ? ಇಪ್ಪತ್ತೊಂದು ರೂಪ. ಕರ್ಣಗಳಲ್ಲಿ 521 ರೂಪದಲ್ಲಿರ್ತಾನೆ, ಉಪಕರಣದಲ್ಲಿ 52,114 ರೂಪದಿಂದ ಉಪಕರಣದಲ್ಲಿ ಇರ್ತಾನೆ. ಒಟ್ಟಾರೆ ಇಷ್ಟು ರೂಪ ಹೇಳಿದ್ದೇನು ಅಂದ್ರೆ, ಉಪಕರಣಗಳು ನೀವು ಕಾಣಿಸ್ತಾ ಇರುತ್ತೆ, ಅಲ್ಲೆಲ್ಲ ದೇವರ ರೂಪಗಳು ಇಷ್ಟು ಸ್ಮರಣೆ ಮಾಡಿ ಕಾಣಿಸಿದ ಪ್ರತಿಯೊಂದು ಜಾಗದಲ್ಲಿ ಕರ್ಣಗಳಲ್ಲೂ ದೇವರ ರೂಪ ಸ್ಮರಣೆ ಮಾಡಿ, ಸ್ಮರಣೆ ಮಾಡಿದ್ದಕ್ಕೇನು ಉಪಯೋಗ ಅಂದ್ರೆ ಅವನೇ ಅಲ್ಲಿದ್ದು ಮಾಡಿಸ್ಕೊಳ್ತಾ ಇದ್ದಾನೆಂಬ ಎಚ್ಚರ ಬರಲಿ. ನಾವೇನೋ ಪದಾರ್ಥಗಳು ತಂದುಬಿಟ್ಟು ಏನೋ ಮಾಡಿದೆವು ಅಂತ ಎಚ್ಚರ ಬೇಡ, ಅದರಲ್ಲಿ ಅವನೇ ಇದ್ದಾನೆ. ಆಯಾ ಪದಾರ್ಥಗಳು ಆಯಾ ಕಾಲದಲ್ಲಿ ಯಾರ್ಯಾರ ಕೈಗೆ ಸೇರಿ ಎಷ್ಟೆಷ್ಟು ಕಾಲ ಅವರವರ ಹತ್ರ ಇದ್ದು ತನ್ನ ಪೂಜೆಗೆ ಅವರಿಗೆ ಉಪಯೋಗ ಬೀಳಬೇಕೋ ಅಷ್ಟು ಕಾಲ ತಾನೇ ಇದ್ದು ಆ ಪದಾರ್ಥಗಳನ್ನ ಅಲ್ಲಲ್ಲೇ ಇಟ್ಟಿರ್ತಾನೆ. ಅವರಿಗೆ ಆ ಪದಾರ್ಥದಿಂದ ತನ್ನ ಪೂಜೆ ಮಾಡುವುದು ಸಾಕು ಅವರ ಕರ್ಮಾನುಸಾರ ಅಂದಾಗ ಆ ಪದಾರ್ಥವನ್ನು ಅಲ್ಲಿಂದ ತೆಗೆದುಬಿಡ್ತಾನೆ. ಅಷ್ಟವರಿಗೆ ಆ ಪದಾರ್ಥ ಇಟ್ಟಿರ್ತಾನೆ. ವ್ಯಕ್ತಿಗಳನ್ನು ಅಷ್ಟೇ, ನಾವು ಬದುಕೋದೇ ದೇವರ ಪೂಜಾ. ದೇವರ ಪೂಜಾ ಎಂಬುದೇ ನಮ್ಮ ಬದುಕಂತಾದಾಗ ದೇವರ ಪೂಜೆಗೆ ನಾವು ಒಬ್ಬರೇ ಇದ್ರೆ ಸಾಕಾಗದು. ಅದಕ್ಕೆ ಉಪಕರಣಗಳು ಯಾರು ಅಂದ್ರೆ ಇಡೀ ನಮ್ಮ ಹೆಂಡತಿ ಮಕ್ಕಳು ಗಂಡ ಮಕ್ಕಳು ಎಲ್ಲರೂ ಕೂಡ ಉಪಕರಣಗಳೇ. ಅಂದ್ರೆ ವಿಶೇಷವಾದ ಅವರ ಮೂಲಕ ಸಹಾಯ ಆಗ್ತಾ ಇದೆ ಈ ದೇವರ ಪೂಜೆಗೆ. ಅದು ಕೂಡ ದೇವ ಲೆಕ್ಕ ಮಾಡಿ ನೋಡುತ್ತಾನೆ. ಈ ವ್ಯಕ್ತಿಗಳು ಇವನ ಒಳಗಿರುವ ದೇವರ ಪೂಜೆಗೆ ಯಾವ ಯಾವ ವ್ಯಕ್ತಿಗಳ ಅವಶ್ಯಕತೆ ಇದೆ ಅಲ್ಲಿ ಇದ್ದು ನಾನು ಎಷ್ಟೆಷ್ಟು ಇವರಿಗೆ ಸಹಾಯ ಮಾಡಬೇಕು ಅಂತ ನೋಡುತ್ತಾ ಇರ್ತಾನೆ. ಅಷ್ಟುವರೆಗೆ ಅವರೊಳಗಿರತಕ್ಕಂತಹ ದೇವರ ಪೂಜೆಗೆ ಈ ಪಕ್ಕದಲ್ಲಿರುವ ವ್ಯಕ್ತಿಯಲ್ಲಿ ತಾನಿದ್ದು ಸೇವಾ ಮಾಡಿಸಬೇಕು ಅಂತಿರ್ತಾನೋ ಅಷ್ಟುವರೆಗೆ ಆ ವ್ಯಕ್ತಿಯನ್ನು ಇಟ್ಟಿರ್ತಾನೆ. ನಂತರ ಅಲ್ಲಿಂದ ಯಾವುದೋ ಒಂದು ನೆಪ ಮಾಡಿ ತೆಗೆದು ಬಿಡುತ್ತಾನೆ ಅಥವಾ ಪದಾರ್ಥವನ್ನು ತೆಗೆದು ಬಿಡುತ್ತಾನೆ. ಅವಾಗ ಇಲ್ಲಿ ಆಳವಾಗಿ ಹೋಗ್ತಾ 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 ಎಷ್ಟು ರುಚಿ ಆಗುತ್ತಾ ಹರಿಕಥಾಮೃತ ಸಾರ ಪ್ರವಚನಕ್ಕಿಟ್ಟ ಸಬ್ಜೆಕ್ಟ್ ಅಲ್ಲದು. ಪ್ರವಚನ ಮಾಡಬೇಕು ಅಂದ್ರೆ ಸ್ವಲ್ಪ ಸ್ವಲ್ಪ ಮಾತ್ರ ಹೇಳೋದಷ್ಟೇ. ಆಮೇಲೆ ಒಬ್ಬರೇ ಕೂತು ಓದ್ತಾ ಇದ್ರೆ ಗುರುಳ ಅಂಬಿ ಹಾಕ್ತಾ ಇದ್ರೆ ಒಳಗೊಳಗೆ ಹೊಳಿತಾ ಬರುತ್ತೆ. ಹೌದು, ಅವರಿಗೂ ಇಷ್ಟೇ. ಅವರಲ್ಲಿ ನಿಂತು ನಮ್ಮೊಳಗಿರುವ ತನ್ನ ಪೂಜೆಗೆ ಸಹಾಯ ಮಾಡುತ್ತಾನೆ, ನಮ್ಮಲ್ಲಿ ನಿಂತು ಅವರೊಳಗಿರುವ ದೇವರ ಪೂಜೆಗೆ ಸಹಾಯ ಮಾಡುತ್ತಾನೆ. ಈ ಇಬ್ಬರ ಮಧ್ಯೆ ಎಷ್ಟರವರೆಗೆ ಬಾಂಧವ್ಯ ಇರಬೇಕೋ ದೇವರ ಪೂಜೆ ಹಾಗೆ ಅಷ್ಟವರೆಗೆ ಇಬ್ಬರನ್ನ ಒಟ್ಟಿಗೆಟ್ಟಿರುತ್ತಾನೆ. ನಂತರ ಅವರ ಹಾದಿ ಅವರದ್ದೇ, ಇವರ ಹಾದಿ ಇವರದ್ದೇ ಮಾಡಿ ಇನ್ನೊಬ್ಬರನ್ನು ಕೊಡುತ್ತಾನೋ ಅಥವಾ ಒಬ್ಬರನ್ನೇ ಕೊಡಿಸ್ತಾನೋ ಏನು ಬೇಕಾದ್ರೂ ಮಾಡುತ್ತಾನೆ. ಒಟ್ಟಾರೆ ಅವನ ಪೂಜೆ, ನಮ್ಮೊಳಗಿರತಕ್ಕಂತಹ ಭಗವಂತ ತನ್ನ ಪೂಜೆ ಯಾವ ಯಾವ ಪದಾರ್ಥಗಳಲ್ಲಿದ್ದು ತಾನೇ ಮಾಡಿಕೋಬೇಕು ಮಾಡಿಸಬೇಕು, ಯಾವ ಯಾವ ವ್ಯಕ್ತಿಗಳಲ್ಲಿದ್ದು ತಾನು ಸಹಕಾರ ಕೊಡಿಸಬೇಕು ಅದು ನಿಶ್ಚಯ ಮಾಡಿ ಅಲ್ಲಲ್ಲಿ ಭಗವಂತ ಇದ್ದು ಕೊಡಿಸ್ತಾ ಇರ್ತಾನೆ. ಇದಾದ್ಮೇಲೆ ಇನ್ನೊಂದು ಬರುತ್ತಲ್ಲ, ಈ ಜ್ಞಾನ ಇದ್ರೆ ಮೊದಲೇನು ಬಂತು, ಫಸ್ಟ್ ಸ್ಟೆಪ್ ಏನು ಬಂತು ಅಂದರೆ ಇಲ್ಲಿ ಇಲ್ಲಿ ದೇವರಿದ್ದಾರೆ ಅದು ಬಂತು. ಕರ್ಣಗಳಲ್ಲಿ ಉಪಕರಣಗಳಲ್ಲಿ ಹಾಗೆ ಸಹಾಯ ಮಾಡುವ ವ್ಯಕ್ತಿಗಳಲ್ಲಿ ಎಲ್ಲರಲ್ಲೂ ದೇವರಿದ್ದಾರೆ ದೇವರಿದ್ದಾರೆ ಅಂತ ನೆನಪರ್ತಾ ಬಂತು. ಆ ಎರಡನೇ ಸ್ಟೆಪ್ ಏನು ಬಂತು, ಅವನೇ ಇದ್ದು ಅವನ ಪೂಜೆ ಅವನೇ ಮಾಡಿಸಿಕೊಳ್ತಾ ಇದ್ದಾನೆ ಎಂಬುದು ಎರಡನೇ ಜ್ಞಾನ ಬರ್ತಾ ಬಂತು. ಮೂರನೇದೇನು ಬಂತು ಅಂದ್ರೆ ಆಯಾ ಪದಾರ್ಥಗಳಿಂದ ಆಯಾ ವ್ಯಕ್ತಿಗಳಿಂದ ಇಲ್ಲಿರುವ ದೇವರ ಪೂಜಕ್ಕೆ ಎಷ್ಟು ಕಾಲ ಅಲ್ಲಿಂದ ಸಹಕಾರ ಬರಬೇಕೋ ಅಷ್ಟು ಕಾಲ ಆ ಪದಾರ್ಥಗಳನ್ನ ವ್ಯಕ್ತಿಗಳನ್ನ ನಮ್ಗೆ ಅಂಟು ಹಾಕಿರ್ತಾನೆ. ಅವರಿಂದ ಪೂಜಾ ಇಲ್ಲಿರುವ ಸ್ವಾಮಿ ಪೂಜಾ ತಪ್ಪಿ ಹೋಗಬೇಕು ಅಂದ್ರೆ ಇನ್ನಿಲ್ಲ ಅಂತಾದರೆ ಆ ವ್ಯಕ್ತಿಗಳನ್ನ ಪದಾರ್ಥಗಳನ್ನ ನಮ್ಮಿಂದ ದೂರ ಮಾಡುತ್ತಾ ಬರುತ್ತಾನೆ ಅಂಬೋದು ಮೂರನೇ ಸ್ಟೆಪ್ ತಲೆಯಲ್ಲಿ ಬಂದರೆ, ಅದು ಚೆನ್ನಾಗಿ ನಿತ್ಯವೂ ಚಿಂತನೆ ಮಾಡುತ್ತಾ ಬಂದರೆ ಅವಾಗ ಏನಾಗುತ್ತೆ, ಯಾವ ಪದಾರ್ಥ ನಮ್ಮನ್ನು ಬಿಟ್ಟು ಹೋದ ಅವಾಗ ಏನನ್ಸುತ್ತೆ, ಸ್ವಾಮಿ ಆ ಅಲ್ಲಿದ್ದು ತನ್ನ ಸೇವಾ ತಗೊಂಬೋದು ಆ ಪದಾರ್ಥದಿಂದ ನಮಗೆ ಕನೆಕ್ಷನ್ ಬಿಡಿಸಿಬಿಟ್ಟ ಅಂದ್ರೆ ಅದಕ್ಕೂ ನಮಗೂ ಇನ್ನ ಇಲ್ಲಿರೋ ಸ್ವಾಮಿ ಪೂಜೆಗೆ ಅದಕ್ಕೆ ಸಂಬಂಧ ಇಲ್ಲ, ಅದಕ್ಕೆ ಅದು ಬಿಡಿಸಿದ, ಅದಕ್ಕೆ ಇಲ್ಲ ಇಲ್ಲಿ ದೇವರೇ ತಗೊಂಡು ಹೋಗ್ಬಿಟ್ರು. ಅದು ವ್ಯಕ್ತಿಯನ್ನ ತಗೊಂಡು ಹೋಗ್ಲಿ ಪದಾರ್ಥವನ್ನ ತಗೊಂಡು ಹೋಗ್ಲಿ ಈ ಚಿಂತನೆ ಬರ್ತಾ ಬರುತ್ತೆ. ಯಾವಾಗ ಬರುತ್ತೆ ಅಂದ್ರೆ ಪದಾರ್ಥ ಇರುವಾಗಲೇನೆ ವ್ಯಕ್ತಿಗಳಿರುವಾಗಲೇನೆ ಬರ್ತಾ ಬರುತ್ತೆ. ಆ ಬರ್ತಾ ಬಂದರೆ ವ್ಯಕ್ತಿ ಇರುವಾಗಲೇನೆ ಪದಾರ್ಥ ಇರುವಾಗಲೇನೆ ಇನ್ನೊಂದು ಚಿಂತನೆ ಬರುತ್ತೆ. ಈ ವ್ಯಕ್ತಿಯಾಗಲಿ ಪದಾರ್ಥ ಆಗಲಿ ಎಷ್ಟು ಕಾಲ ಈ ಸ್ವಾಮಿಯ ಪೂಜಾ ಮಾಡಬೇಕು ಅಂತ ಬರೆದಿರುತ್ತೋ ಅಷ್ಟು ಕಾಲ ಇರ್ತಾರೆ. ನೆಕ್ಸ್ಟ್ ಮೂಮೆಂಟ್ ಹೊರಟೇ ಹೋಗ್ಬಿಡ್ತಾರೆ ಎಂಬುದು ನಮ್ ತಲೆಗೆ ಎಚ್ಚರ ಬರ್ತಾ ಬಂದರೆ ಏನಾಗುತ್ತೆ, ಮೋಹ ಇಟ್ಟಿರ್ತೀವಲ್ಲ, ಇವ್ರು ಯಾವಾಗಲೂ ನನ್ ಸರಿ ಇರ್ಬೇಕು, ನನ್ ಸರಿ ಇರ್ಬೇಕು, ಈ ಪದಾರ್ಥ ನಾ ಸಾಯುವ ಪರ್ಯಂತ ಇಲ್ಲೇ ಇರ್ಬೇಕು, ಇವೆಲ್ಲ ಹೊರಟು ಹೋಗ್ತಾ ಬರುತ್ತೆ. ಇದು ಯಾವಾಗಾದ್ರೂ ದೇವರು ತಗೊಂಡು ಹೋಗ್ಬೋದು ಇದನ್ನ. ಇಲ್ಲಿರೋ ದೇವರ ಪೂಜಾ ಈ ಪದಾರ್ಥದಿಂದ ಎಷ್ಟು ಕಾಲ ಆಗ್ಬೇಕು ಅಂತ ನಮಗ್ ಗೊತ್ತಾ? ಗೊತ್ತಿಲ್ಲ. ಈಗ ತಗೊಂಡು ಹೋಗ್ಬೋದು, ನಾವು ಸತ್ತ ಮೇಲೂ ಕೂಡ ಇಲ್ಲೇ ಇರ್ಬೋದು, ಆದರೆ ಅದು ಯಾವಾಗಾದ್ರೂ ಹೋಗ್ಬೋದು. ಕೈ ಕೊಡುತ್ತೆ ಈ ಪದಾರ್ಥ ಆಗಲಿ ವ್ಯಕ್ತಿಗಳಾಗಲಿ, ಯಾವಾಗಾದ್ರೂ ದೇವರು ದೂರ ಮಾಡುವುದೇ ಅವನ ಸೇವೆಗಾಗಿ ಬಂದಂಥವು ಅಂತ ತಿಳಿದಾಗ ಇನ್ನ ಚೋರಾಡಕ್ಕೆ ನೋಡಿ, ಒಂದೊಂದು ತಿಳುವಳಿಕೆ ಬರ್ತಾ ಬರ್ತಾ ಹೋದ್ರೆ ಹೇಗಾಗುತ್ತೆ ಅಂತ. ಪದಾರ್ಥಗಳನ್ನ ಬಿಸಾಡಲ್ಲ ನೋಡಿ, ಪದಾರ್ಥಗಳನ್ನ ನಾವು ಬಳಸಿದ ಮೇಲೆ ಹೀಗೆ ಹಾಕೋದಿರುತ್ತೆ. ಈ ನೋಡ್ತಾ ಬಂದ ಕಾಲಕ್ಕೆ ಎಲ್ಲೋ ಪದಾರ್ಥಗಳಲ್ಲಿ ದೇವರಿದ್ದಾರಪ್ಪ, ಇಲ್ಲಿ ಪೂಜಾ ಸ್ವಾಮಿಯೇ ದೇವತೆಗಳು ನಿಂತಿದ್ದಾರಂದಾಕಿ ಬಿಸಾಡಿ ಬರುತ್ತೆ ಮನಸ್ಸು, ಬದ್ಧವಾಗಿ ಇರುತ್ತೀವಿ. ಅಂದ್ರೆ ಆ ಇಡೋದೇ ಆ ಪದಾರ್ಥದಲ್ಲಿರುವ ದೇವರ ಪೂಜಾ, ಆ ಪದಾರ್ಥದ ಭಗವದ್ ರೂಪ. ಇಲ್ಲಿರುವ ಭಗವಂತನ ಪೂಜೆಗೆ ಆ ಪದಾರ್ಥದ ಮೂಲಕ ನಾವು ಅನುಕೂಲ ಮಾಡಿಕೊಟ್ರೆ ಆ ಪದಾರ್ಥವನ್ನ ಭದ್ರವಾಗಿ ಇಡುವುದೇ ಆ ಪದಾರ್ಥಗತ ಭಗವದ್ ರೂಪಕ್ಕೆ ಪೂಜಾ ಅಂತ ತಿಳ್ಕೊಳ್ತೀವಿ. ಅಷ್ಟೇ ಅಲ್ಲ, ಎರಡನೇ ಸ್ಟೆಪ್ ಬಂದರೆ ಯಾರ್ಯಾರು ನಮ್ ಸುತ್ತ ಇದ್ದಾರೆ ವ್ಯಕ್ತಿಗಳು, ಅವರೆಲ್ಲ ಇಲ್ಲಿರೋ ದೇವರ ಸೇವೆಗೆ ಆಗಿ ಬಂದಂತಹ ಭಗವಂತನ ಭಕ್ತರಯ್ಯ ಅಂತ ಹೇಳಿ ಅವರ ಬಗ್ಗೆ ಟ್ರೀಟ್ಮೆಂಟ್ ಹೇಗಿರುತ್ತೆ ನಮ್ದು, ಹೋಗೋ ಬಾರೋ ಹೋಗೆ ಬಾರಿ ಇವ್ಯಾವ್ದು ಇರಲ್ಲ, ಇದ್ರು ಕೂಡ ಅಲ್ಲಿ ಗೌರವ ಬೆಳೆಯುತ್ತೆ. ಅಪ್ಪ ಭಗವಂತನ ಪ್ರತಿಮಾ ಇದು ಚೆನ್ನಾಗಿ ನೋಡಬೇಕು ಅಂತ ಅವರವರ ಮನದ ವಿಲಾಸೆ ಸಲ್ಲಿಸುವುದು ಮಹಾಯಜ್ಞ ಹರಿಪೂಜೆ ಅಂತ ಮನೆಯಲ್ಲಿ ಯಾರ್ಯಾರು ಏನು ಕೇಳುತ್ತಾರೆ ಆ ಕೇಳೋದನ್ನ ಸಾಕು ಕೊಡ್ತೇನೆ, ಇದ್ಯಾವುದಿರಲ್ಲ, ಅವರವರು ಬೇಕಾಗಿತ್ತು ಅಂತ ಹೇಳಿ ಆ ಪ್ರವೃತ್ತಿಯೇ ಬೇರೆ ಆಗ್ತದೆ, ಮೃದುವ ಆಗ್ತಾ ಬರುತ್ತೆ, ಮಾರ್ಧವ ಬರುತ್ತೆ ಮನಸ್ಸಿನಲ್ಲಿ. ಇಷ್ಟಕ್ಕೂ ಕಾರಣ ಯಾವುದು, ಇಲ್ಲಿರೋ ದೇವರ ರೂಪದ ಚಿಂತನೆ ಅಂತ ಹೇಳಿದರು. ಅಂದ್ರೆ ದಾಸರಾಯರು ಅಲ್ಲಿವರೆಗೂ ಗುರಿ ಇಟ್ಟು ಒಂದು ಪದ್ಯ ಬರೀತಾ ಇದ್ದಾರೆ. ಇದು ಚಿಂತನೆ ಮಾಡ್ತಾ ಇದ್ರೆ ಇವರಿಗೆ ಜೀವನದಲ್ಲಿ ಇಷ್ಟು ಅನುಷ್ಠಾನಕ್ಕೆ ಬರಲಿ ಅಂತ ದಾಸರಾಯರ ಗುರಿ. ಅಂಥ ಪದ್ಯವನ್ನ ನಾವು ಆ ಉಪಕರಣ ಇಲ್ಲಿ ಪಾತ್ರೆಗಳು ಅಲ್ಲಿ ದೇವರ ರೂಪ ಇದೆ ಗೋವಿಂದ ಅಂತ ಬಿಟ್ರೆ ರುಚಿ ಎಷ್ಟಿರುತ್ತೆ ಅಲ್ವಾ? ರುಚಿಯೇ ಕಾಣಲ್ಲ. ಚಿಕ್ಕ ಹುಡುಗರಿದ್ದಾರಲ್ಲ, ಅನ್ನ ತಿನ್ನೋದು ಅವ್ರಿಗೆ ಬರಲ್ಲ ಸರಿಯಾಗಿ, ಅನ್ನ ತಿನ್ನೋದು ಏನ್ ತಿನ್ನೋದು ಸರಿಯಾಗಿ ಬರಲ್ಲ. ಆ ಹಾಕಿದ್ದು ನುಂಗು ಬಿಡ್ತಾ ಇರ್ತಾರೆ, ಅಗಿಯೋದೇ ಇರಲ್ಲ. ಆ ನುಂಗು ಬಿಟ್ಟಾಗ ರುಚಿಯೇ ಸರಿ ಗೊತ್ತಾಗಲ್ಲ, ಬಾಯಲ್ಲಿ ಬಿದ್ದಾಗ ಏನ್ ರುಚಿಯೋ ರುಚಿಯಷ್ಟೇ. ಮತ್ತು ಅಗದ ಮೇಲೆ ಆ ಅಗದ ಪದಾರ್ಥ ಮೆತ್ತಗಾಗಿ ಬಾಯಲ್ಲೇ ಅಗದಾಗ ಆ ಅಗದ ಪದಾರ್ಥ ಬಾಯಲ್ಲೇ ಇದ್ದರೆ ಏನು ರುಚಿ ಇರುತ್ತೋ ಆ ರುಚಿ ಅವರಿಗೆ ಜನ್ಮದಲ್ಲಿ ಅನುಭವ ಬರಲ್ಲ. ಅವರು ದೊಡ್ಡವರಾದ್ರೂ ಕೂಡ ಹಂಗೆ ನುಂಗಿ ಬಿಡ್ತಾನೆ ಇರ್ತಾರೆ ಅನ್ನ. ಬಹಳ ಜನಕ್ಕೆ ಅದು ಅಭ್ಯಾಸ ಇರುತ್ತೆ, ಹಾಕೊಂಡು ಸರಸರ ಒಂದೆರಡು ಸಾರಿ ಹೀಗಂದು ತಕ್ಕಂದು ನುಂಗಿ ಬಿಡೋದೆ ಅಲ್ವಾ? ಹೌದು, ನಾನು ನೋಡ್ತಾ ಇದ್ದೆ ಚಿಕ್ಕದಿದ್ದಾಗ. ನಮ್ಮ ಎಲ್ಲರೂ ಕೂಡ ಒಂದು ಚಪಾತಿ ಇಟ್ಕೊಂಡ್ರೆ ಅದನ್ನ ಅಷ್ಟೊತ್ತು ನೋಡ್ತಾ ಇದ್ರು, ಏನಿರುತ್ತೆ ಇದರಲ್ಲಿ, ನಾನು ಹಾಕೊಂಡು ನುಂಗಿ ಬಿಡ್ತಾ ಇದ್ದೆ, ಒಂದು ಸ್ವಲ್ಪ ತಲೆ ಬಂತದು, ಹೌದಲ್ಲ, ಇದು ನಾನು ನೋಡೋಣ ಅಂತ ಹೇಳಿ ಆ ಅಗದು 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 ಆದ ಮೇಲೆ ಆ ಅಗದ ಪದಾರ್ಥ ನಾ ಬಾಯಲ್ಲಿದ್ದರೆ ಬರುವ ರುಚಿ ಮಾಮೂಲು ಇಟ್ಕೊಂಡಾಗ ರುಚಿಗೂ ಬಹಳ ವ್ಯತ್ಯಾಸ ಇರುತ್ತೆ, ಬಹಳ ಚೆನ್ನಾಗಿರುತ್ತೆ ಅದು. ಅದು ಯಾಕೆ ಅಂದ್ರೆ ಲಾಲಾಜಲ ಸೇರಿ 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 ವಿಶೇಷ ಅದು ಅದಕ್ಕೆ ಹೇಳುತ್ತೆ. ನಮ್ಮ ಆಯುರ್ವೇದ ಯೋಗ ಎಲ್ಲ ಕೂಡ ಹೇಗೆ ಹೇಳ್ತಾರೆ ಅಂದ್ರೆ, ಅವರು ಘನ ಪದಾರ್ಥಗಳನ್ನು ಕುಡಿಯಿರಿ, ದ್ರವ ಪದಾರ್ಥ ಅಗದು ನಂಗರಿ ಅಂತ. ಇದೇನಪ್ಪ ಅಂತ ಹೇಳಿದ್ರೆ, ಹೌದೌದು, ಘನ ಪದಾರ್ಥಗಳನ್ನು ಚೆನ್ನಾಗಿ ಅಗದು 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 ಚೆನ್ನಾಗಿ ನೀರಂತ ಆಗುವಂತಾಗಿ ನುಂಗಬೇಕು. ನಂತರ ನೀರನ್ನು ಕೂಡ ಗುಡುಕಂತ ಕುಡಿಬೇಡ್ರಿ, ಅದನ್ನ ಅಗದು ಅಗದು ಲಾಲಾಗಲದ ಸ್ಪರ್ಶ ಇಲ್ಲದಕ್ಕಾಗಬೇಕು. ಅದು ಆಗಲಿ, ಇದು ಟೆಕ್ನಿಕಲ್ಲಿ ಏನು ಅಪ್ಪ ಜೀರ್ಣ ಆಗ್ಲಿಕ್ಕೆ ಕೊಟ್ಟಿದ್ದಾರೆ ಅಂದುಕೊಂಡ್ರೆ ಅದರ ರುಚಿಯೇ ಬೇರೆ. ಹಾಗೆ ಹರಿಕಥಾಮೃತ ಸಾರ ಒಂದೊಂದು ಪದ್ಯ ಪೊಟಕ್ ಅಂತ ಹೇಳ್ಕೊಂಡು ಹೋದ್ರೆ ಅಷ್ಟೇ ಬಿದ್ದಿರುತ್ತೆ. ಒಬ್ಬರೇ ಕೂತು ಅದನ್ನ ಚೆನ್ನಾಗಿ ಆವರ್ತನ ಆ ಅಗೀತ 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 ಬಂದ್ರೆ ಏನು ರುಚಿಯೋ ಈ ಅರ್ಥಗಳೆಲ್ಲ ಒಳಗೊಳಗೆ ಒಳಗೊಳಗೆ ಬರ್ತಾ ಇರುತ್ತೆ ನೋಡಿ. ಇಲ್ಲದರೆ ಆ ಭಗವಂತನ ರೂಪ ಚಿಂತನೆ ಮಾಡಿದರೆ ಎಷ್ಟೆಷ್ಟು ಮನಸ್ಸಲ್ಲಿ ಪರಿಣಾಮ ಆಗ್ತಾ ಹೋಗ್ತಾ ಇರುತ್ತೆ. ಆ ಈ ರೀತಿಯಲ್ಲಿ ಈ ರೂತಿಹನು ತದ್ರೂಪ ನಾಮಗಳರಿತು ಪೂಜಿಸಿತು ಇಹರ ಪೂಜೆಯ. ಆ ಇಲ್ಲಿ ನೋಡಿ, ತದ್ರೂಪ ನಾಮಗಳ ಅರಿತು ಪೂಜಿಸುತ್ತ ಇಹರ ಪೂಜೆಯ. ಅಂದರೆ ಪ್ರತಿಮಾದಲ್ಲಿ ದೇವ ಹೇಗಿದ್ದಾನೆ ಅದು ತಿಳ್ಕೊಂಡಿರಬೇಕು. ತನ್ನಲ್ಲಿ ದೇವರು ಯಾವ ರೂಪದಿಂದ ಇದ್ದಾನೆ, ಏನೇನ ಆತನ ವಿಶೇಷ ರೂಪಗಳು ಹೆಸರು ಅಂತ ತಿಳ್ಕೊಂಡಿರಬೇಕು. ಆಯ್ತಾ? ಆಗಿಲ್ಲ. ಷೋಡಶಿಯಲ್ಲಿ ಹೇಳಿದ್ರು ಇಂದ್ರಿಯ ವ್ಯಾಪಾರ ಪ್ರಕರಣದಲ್ಲಿ ಅದಕ್ಕೆ ಕರ್ಣಗಳು ಅಂತ ಹೇಳಿದ್ರಲ್ಲ, ಒಂದೊಂದು ಇಂದ್ರಿಯ, ಆ ಇಂದ್ರಿಯದಲ್ಲಿರುವ ಭಗವಂತ ಆತ ಇರಲಿಕ್ಕೆ ಏನು ಆಯತನ ಪ್ರತಿಮಾ ರಹಸ್ಯನಾಮ ಅದರ ಪ್ರವೃತ್ತಿ ನಿಮಿತ್ತ ಅಂತ ಇಷ್ಟು ತಿಳ್ಕೊಂಡು ಆ ಇಂದ್ರಿಯಗಳಿಂದ ದೇವರ ಪೂಜೆ ಆಗುವಾಗ ಭಗವಂತನ ರೂಪಗಳನ್ನ ಅಲ್ಲಲ್ಲಿ ಅರಿತು ಆಯಾ ಪದಾರ್ಥಗಳಲ್ಲೆಲ್ಲ ಭಗವಂತನ ರೂಪಗಳನ್ನ ಅರಿತು ಅಲ್ಲಿ ಉಪಕರಣ ರೂಪದಿಂದ ಇದ್ದಾನೆ ಆ ಪದಾರ್ಥದ ರೂಪಗಳನ್ನ ಅರಿತು ಅಷ್ಟೇ ಅಲ್ಲ ಆಯಾ ಪದಾರ್ಥಗಳನ್ನ ಹೇಗೆ ಹೇಗೆ ಇಟ್ಟುಕೊಂಡಿರಬೇಕು ಅದೇ ಪೂಜಾ ಅಂತ ತಿಳ್ಕೊಂಡು ಅಲ್ಲಿರುವ ದೇವರ ಪೂಜಾ ಅಂತ ಅರಿತು ಪೂಜಿಸುತ್ತಿಹರ ಪೂಜೆಯ ನಿರುತ ಕೈಕೊಂಬರು. ಯಾಕೆ ಅವರ ಕಣ್ಣಿಗೆ ಎಲ್ಲಿ ನೋಡಿದ್ರು ದೇವರ ರೂಪಗಳೇ ಕಾಣಿಸ್ತಾ ಇರುತ್ತೆ. ಆ ಉಪಕರಣದಲ್ಲಿ ತನ್ನ ಇಂದ್ರಿಯಗಳಲ್ಲಿ ಮಾಡೋ ಕೆಲಸದಲ್ಲಿ ಎಲ್ಲಾ ಕಡೆ ಅವನೇ ಎಲ್ಲಾ ಕಡೆ ನಿಂತು ಮಾಡಿ ಮಾಡಿಸುವುದೆಲ್ಲ ಮನಸ್ಸಿಗೆ ಬರ್ತಾ ಇರುತ್ತೆ. ಕೆಲವರಿಗೆ ಕಾಣಿಸುತ್ತೆ, ಕೆಲವರಿಗೆ ಮನಸ್ಸಿಗೆ ಬರ್ತಾ ಇರುತ್ತೆ. ನಮ್ಮ ಮನಸ್ಸಿಗಾದ್ರೂ ಬರಬೇಕಲ್ಲ, ಅಷ್ಟಾದ್ರೂ ಪ್ರಾಕ್ಟೀಸ್ ಮಾಡಬೇಕಲ್ಲ ನಾವು. ಅದಕ್ಕೆ ಅಂತ ಚಿಂತನೆ ಮಾಡಿದರೆ ಅವಾಗ ನಮ್ಮ ಸಂಶಯ ಬರ್ತಾ ಇರುತ್ತೆ, ನಾವು ಮಾಡಿದ ದೇವರು ತಗೊಂತಾ ಇದ್ದಾರ ಇಲ್ವಾ, ತಗೊಂತಾ ಇದ್ದಾರ ಇಲ್ವಾ ಅಂತ ತಲೆಗೆ ಬರ್ತಾ ಇದ್ರೆ ತೃಷಾರ್ಥನು ಜಲವ ಕೊಂಬಂತೆ ಕೈಕೊಂಬನು. ಚೆನ್ನಾಗಿ ಬಾಯಾರಿಕೆ ಆದವ ನೀರು ಕೊಟ್ಟರೆ ಗಟ 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 ಹೇಗೆ ಕುಡಿದು ಬಿಡ್ತಾರೆ ಹಾಗೆ ದೇವರು ತಗೊಳ್ತಾನಂತೆ. ಅಂದ್ರೆ ಅಷ್ಟು ಆದರದಿಂದ ತಗೊಳ್ತಾನೆ. ಹಾಗಾದ್ರೆ ಎಲ್ಲಿಗೆ ಬಂತು ಏಟು? ಏಟು ಎಲ್ಲಿಗೆ ಬಂತು ಅಂದ್ರೆ ನಮ್ಮ ನಿತ್ಯ ಕರ್ಮಕ್ಕೆ ಬಂತು. ಏನು ಗುರುಮಂತ್ರ ಮಾಡ್ತೀರಾ, ಸ್ನಾನ ಮಾಡ್ತೀರಾ, ಆಚಮನ ಮಾಡ್ತೀರಾ, ಏನೇನು ಮಾಡ್ತೀರಾ, ಅಲ್ಲಲ್ಲಿ ಈ ಭಗವದ್ ರೂಪಗಳು ನೋಡುತ್ತಾ ಅವನೇ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಪೂರ್ವಕ ಆಚಮನ ಮಾಡಿ, ಆ ಎಚ್ಚರ ಪೂರ್ವಕ ಎಲ್ಲವನ್ನ ಮಾಡಿ ಪ್ರಯತ್ನ ಆದರೂ ಮಾಡಿ ಆ ಸಮಯದಲ್ಲಿ ಭಗವಂತನ ಆಯಾ ರೂಪಗಳಿಂದ ಇಲ್ಲಿ ಪ್ರಾಕ್ಟಿಕಲ್ಲಿ ಬೇಕಲ್ಲ. ಅದಕ್ಕೆ ಹೇಳುತ್ತಾರೆ ತದ್ರೂಪ ನಾಮಗಳಾರೀತು ಅಂದ್ರು. ಏನಪ್ಪ ನಮ್ಗೆ ಗೊತ್ತಿಲ್ಲಲ್ಲ, ತಂದಿಗೆಯಲ್ಲಿ ಅದೇ ರೂಪ, ಮಿಳ್ಳಿಯಲ್ಲಿ ಅದೇ ರೂಪ, ಉದ್ಧರಣೆಯಲ್ಲಿ ಅದೇ ರೂಪ. ಆಚರಣೆ ಉದ್ಧರಣೆ ತಗೊಂಡುವ ಆ ಭಗವದ್ ರೂಪ ಸ್ಮರಣೆ, ಅಲ್ಲಿ ಆರ್ಧ ಪಾತ್ರ ಇದೆ, ಆ ರೂಪದಲ್ಲಿ ಭಗವಂತ ಇದ್ದಾನೆ. ನೀ ಏನು ಆಚರಣೆ ಕುಡಿತಾ ಇದೀವ, ಆ ಕರ್ಮದಲ್ಲಿ ದೇವರಿದ್ದಾರೆ, ಕೈಯಲ್ಲಿ ದೇವರಿದ್ದಾರೆ, ಇಲ್ಲ ಮಾಡಿ ಇವು ಮಾಡಿಸಿದ್ದು ಅವನೇ, ನೀರಲ್ಲಿ ಅವನೇ ನುಂಗಿದ್ದು ಅವನೇ, ನುಂಗಿಸಿದ್ದು ಅವನೇ, ಇಷ್ಟು ಮಾಡಿಸಿದ್ದು ಅವನೇ ಅಂತ ಮಾಡು. ಒಂದ್ ಆಚಮನ ಸಾಲದೆ ಒಂದ್ ದಿನಕ್ಕೆ ಸಾಧನ, ಒಂದ್ ಆಚಮನ ಈ ತರ ಚೆನ್ನಾಗಿ ತಿಳ್ಕೊಂಡು ಮಾಡಿದರೆ ದಿನಕ್ಕೊಂದು ಆಚಮನ ಸಾಕಾಗಲ್ವಾ, ಮತ್ತೆಷ್ಟೆಲ್ಲ ಕರ್ಮಗಳು ಬೇಕಾ? ಹೌದು. ಹಾಗಾದ್ರೆ ಎಲ್ಲ ಮಾಡೋ ಕಾಲಕ್ಕೆ ಒಂದು ವೇಳೆ ನಿಜವಾಗಿ ಈ ತರ ಚಿಂತನೆ ನಮ್ಮಲ್ಲಿ ಬರ್ತಾ ಬಂದರೆ ನಮ್ಮ ಸ್ಥಿತಿ ಹೇಗಿರುತ್ತೆ? ದೇವರು ನಮ್ ಸುತ್ತ ಓಡಾಡ್ಬಿಡಲ್ಲ, ನಮ್ ಸುತ್ತೇ ಓಡಾಡ್ತಾ ಇರ್ತಾರೆ. ಯಾಕಂದ್ರೆ ಅವನ್ ಸುತ್ತೇ ಓಡಾಡ್ತಿರ್ತೀವಿ, ಅದರಲ್ಲಿ ನಮ್ಮ ಮನಸ್ಸು ಇಷ್ಟು ಚಿಂತನೆ ಮಾಡ್ಬೇಕಂದ್ರೆ ಅವನ್ ಸುತ್ತೇ ಓಡಾಡ್ತಿರ್ಬೇಕು. ಅವನ್ ಸುತ್ತೇ ಓಡಾಡುವವರನ್ನ ಬಿಡಲ್ಲ, ಅವನ್ ನಮ್ ಸುತ್ತ ತಿರುತ್ತಾ ಇರ್ತಾನೆ. ಅದಕ್ಕೆ ಟೆಕ್ನಿಕ್ ಹೇಳಿಕೊಡ್ತಾ ಇದ್ದಾರೆ. ದೇವರು